அப்ரமம் மங்கரயிதம் அதுரம் விமலம் சதா ஆனந்ததீர்த்தமதுலம் வதேதாப்த்ரயாபஹம் மித்யா சித்தாந்த துத்வாந்த வித்வம்சன விசக்ஷணா ஜெயதீர்த்தாக்கதரணிர்பாசதாம் நோ ஹிருதம்பரே அர்த்திகல்பித கல்போயம் பிரத்யத்ய கஜகேசரி வியாசதீர்த்தகுரு பூயாத் அஸ்மதிஷ்டாத் சித்தயே தபோ வித்யா விரக்தியாதி சத்குணவுகா கராணம் வாதிராஜ குருன் வந்தே ஹைக்ரீபதாஸ்ரயான் பூஜ்யாய ராகவேந்திராய சித்ததர்மரதாய ச பசதாங் கல்பவருக்ஷாய நம்தாம் காமதேனவே துர்வாதித்வாந்த்ரவையே வைஷ்ணவேந்தீவரேந்தவே ஸ்ரீராகவேந்திர குருவே நமுச்சிந்ததையாளவே ஆபாதமௌலி பர்யந்தம் குருநாமாக்தியம் ஸ்மரேத் யன விக்னாஹ ப்ரணஷ்யந்தி சித்தி ச மனோரதாஹ. ஹரி ஓம் ஸ்ரீ குருப்யோ நமஹ. ನಾವು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ 18ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಗೀತಾ ಭಾಷೆ, ಗೀತಾ ತಾತ್ಪರ್ಯದ ಬಗ್ಗೆ ಸ್ವಲ್ಪ ನೋಡಿದ್ದೀವಿ. ಇವತ್ತು ಗೀತಾವೃತ್ತಿಯಲ್ಲಿ ರಾಯರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಇಲ್ಲಿ ಏನಂದ್ರೆ ಸ್ವಲ್ಪ ಪೂರ್ವಪೀಠಿಕೆಯಾಗಿ ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಈ ಅಂತವಂತ ಅಂದ್ರೆ ಅಂತವಂತ ಇಮೇ ದೇಹ, ಈ ಶ್ಲೋಕವನ್ನು ಮೊದಲು ಓದ್ಬಿಡೋಣ. ಅಂತವಂತ ಇಮೇ ದೇಹ ನಿತ್ಯಸ್ಯುಕ್ತ ಶರೀರಿಣ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಹೇಳಿ. ಇಲ್ಲಿ ಈ ದೇಹಗಳು ನಾಶವುಳ್ಳವು, ಇವು ನಿತ್ಯವಾದಂತಹ ಶರೀರಿಗೆ ಸಂಬಂಧಪಟ್ಟ ದೇಹಗಳು, ನಾಶವಿಲ್ಲದಂತಹ ಅಪ್ರಮೇಯನಾದಂತಹ ಅವನಿಗಾಗಿ ಯುದ್ಧವನ್ನು ಮಾಡು ಅಂತೇಳಿ ಭಾರತ ಅಂತ ಸಂಬೋಧನೆ ಮಾಡಿ ಹೇಳಿದಂಗೆ ಹೇಳಿದೆ. ಅಂದ್ರೆ ಏನು, ಇಲ್ಲಿ ಈ ದೇಹ ನಶ್ವರವಾದ ಈ ದೇಹಗಳು ಅಂದ್ರೆ ನಾಶವುಳ್ಳವಾದಂತಹ ಈ ದೇಹಗಳು ಈ ಶರೀರ ಒಳಗಿರುವ ಆತ್ಮನಿಗೆ ಇಂತಹ ನಾಶವಂತವಾದ ದೇಹಗಳಿದೆ, ಆದರೆ ನಾಶ ಇಲ್ಲದೇ ಇರುವ ಬೇರೆ ದೇಹವೂ ಕೂಡ ಇದೆ. ಅನಾಶಿಯಾದಂತಹ ನಾಶವಿಲ್ಲದೇ ಇರುವಂತಹ ಆ ಪರಮಾತ್ಮನಂದ್ರೆ ಚತುರ್ವಿಧ ನಾಶರಹಿತನಾದ ಆ ಪರಮಾತ್ಮನನ್ನು ಅವನ ಪೂಜೆ ಮಾಡುವ ರೂಪದಲ್ಲಿ ನೀನು ಯುದ್ಧವನ್ನು ಮಾಡುವಂತ ಅರ್ಜುನಿಗೆ ಹೇಳಿದಾನೆ ಅಂತೇಳಿ. ಇದು ಯಾಕೆ ಹೇಳ್ತಾ ಇದ್ದಾರೆ, ಏನು ಇದಕ್ಕೆ ಪೂರ್ವಪೀಠಿಕವಾಗಿ ಅಂತ ಹೇಳಿದ್ರೆ, ನಾವು ಮೊದಲು ಫಸ್ಟ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡುವಾಗ ಮೊದಲು ಹೇಳಿದಾನೆ ಅರ್ಜುನನ ವಿಷಾದಕ್ಕೆ ಕಾರಣ ನೋಡ್ರಿ. ಇದಕ್ಕೆಲ್ಲ ಪೂರ್ವಪೀಠಿಕವಾಗಿ ನೋಡಿದ್ರೆ ಅರ್ಜುನ ಯುದ್ಧ ಮಾಡಬೇಕಂದ್ರೆ ಭೀಷ್ಮ ದ್ರೋಣಾದಿಗಳ ಸಂಹಾರ ಮಾಡಬೇಕಾಗಿ ಬರುತ್ತೆ ಅಂತೇಳಿ ವಿಷಾದಕ್ಕೆ ಒಳಗಾಗಿದ್ದಾನೆ. ಆ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮ ಮೊದಲು ನಿತ್ಯವಾದ ಜೀವಗಳಿಗಾಗಿ ನೀನು ಚಿಂತೆ ಮಾಡಕೂಡದು ಅಂತ ಹೇಳಿದ್ದಾನೆ. ಆಮೇಲೆ ನಾಶವುಳ್ಳವಾದಂತಹ ಈ ದೇಹಕ್ಕಾಗಿ, ದೇಹ ಹಾಗೂ ಚಿಕ್ಕ ಮಗುವಾಗಿರುವಾಗ ಬೇರೆ 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 ದೇಹಗಳು, ಅನೇಕ ದೇಹಗಳು ಬರ್ತಾ ಇದೆ. ಸೊ ಅನೇಕ ದೇಹಗಳು ಹೇಗೂ ಬರ್ತಾ ಇದೆ, ಈ ದೇಹಕ್ಕಾಗಿ ನೀನು ನಾಶ ಮಾಡುವುದು ಸರಿಯಿಲ್ಲ ಅಂತ ಹೇಳಿದ್ದಾನೆ. ಆಮೇಲೆ ಕರ್ತವ್ಯ ನಿನಗೆ ಆದರೂ ನನಗೆ ದುಃಖ ಬರುತ್ತೆ ಅಂತ ಹೇಳಿದ್ರೆ ಆ ದುಃಖಕ್ಕೆ ಕಾರಣ ಮಾತ್ರ ಸ್ಪರ್ಶಾಸ್ತ್ರ ಅಂತ ಹೇಳಿ ನಿನಗಿರುವ ಅಭಿಮಾನ, ನಿನಗೆ ದೇಹದ ಮೇಲೆ ಈ ಮಾತ್ರ ಸ್ಪರ್ಶಗಳ ಮೇಲೆ ಅಂದ್ರೆ ಈ ಎಲ್ಲಾ ವಸ್ತುಗಳ ಮೇಲೆ ನಿನಗೆ ಅಭಿಮಾನ ತುಂಬಾ ಇಟ್ಕೊಂಡಿದೀಯ, ಅದಕ್ಕೆ ನಿನಗೆ ದುಃಖ ಆಗ್ತಾ ಇದೆ. ಆ ಅಭಿಮಾನವನ್ನು ನೀನು ತೊರೆದು ನಿನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಅದು ಕೂಡ ಯಾಕೆ ಮಾಡಬೇಕು, ಕಷ್ಟಪಟ್ಟು ಯುದ್ಧವನ್ನು ಮಾಡಿ ಆ ಅಭಿಮಾನವನ್ನು ಬಿಟ್ಟು ಆ ದುಃಖ ಇಲ್ಲದೆ ಇರುವುದಕ್ಕಿಂತ ಯುದ್ಧನೇ ಮಾಡದೇ ಇದ್ದರೆ ಅಭಿಮಾನ ಬಿಡಬೇಕಾಗಿದ್ದ ಅವಶ್ಯಕತೆ ಇಲ್ಲ, ದುಃಖವೂ ಬರುವುದಿಲ್ಲವಲ್ಲ, ಹಾಗೆ ಯಾಕೆ ಮಾಡಕೂಡದು ಅಂತ ಹೇಳಿದರೆ ಹಾಗೆ ಮಾಡಲಿಕ್ಕಿಲ್ಲ. ಯಾಕೆ ಅಂದರೆ ಇಲ್ಲಿ ಯುದ್ಧ ಮಾಡುವುದು ಅನ್ನೋದು ನಿನಗೆ ಧರ್ಮಕ್ಕೆ ಸಂಬಂಧವಿದೆ, ಈ ಧರ್ಮ ಕರ್ತವ್ಯ ನಿನಗಿದು, ಇದು ಪರಮಾತ್ಮನ ಪೂಜಾ ರೂಪಕವಾಗಿ ನೀನು ಯುದ್ಧ ಮಾಡಲೇಬೇಕು ಅಂತ ಹೇಳಿದ್ರೆ, ನಾನು ಯಾಕೆ ಪರಮಾತ್ಮನ ಪೂಜಾ ರೂಪಯಾಗಿ ಯುದ್ಧ ಮಾಡಬೇಕು, ನೀನು ಹೇಳಿದ ಪ್ರಕಾರ ಪರಮಾತ್ಮನು ನಿತ್ಯನಾಗಿದ್ದಾನೆ, ಜೀವಗಳು ನಿತ್ಯವಾಗಿದ್ದಾರೆ, ನಿತ್ಯವಾದ ಜೀವಗಳು ನಿತ್ಯವಾದ ಪರಮಾತ್ಮನಿಗಾಗಿ ಪೂಜಾ ರೂಪಕವಾಗಿ ಯುದ್ಧವನ್ನು ಮಾಡುವ ಅವಶ್ಯಕತೆ ಏನಿದೆ, ಯಾಕೆ ಜೀವ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅನ್ನುವ ಒಂದು ಸಂದೇಹ ಬಂದರೆ ಅದಕ್ಕೆ ಸಮಾಧಾನವಾಗಿ ಆ ಕೃಷ್ಣ ಪರಮಾತ್ಮ ಮಾತುಗಳನ್ನು ಹೇಳ್ತಾ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಜೀವ ಪರಮಾತ್ಮ ಇಬ್ಬರು ನಿತ್ಯರಾಗಿದ್ದರೂ ಕೂಡ ಪರಮಾತ್ಮ ಚತುರ್ವಿಧವಾದ ನಾಲ್ಕು ವಿಧವಾದ ನಾಶಗಳು ಇಲ್ಲದೆ ಇರುವವನು, ಜೀವನಿಗೆ ಒಂದು ಸ್ವರೂಪ ನಾಶ ಇಲ್ಲ ಅನ್ನೋದು ಅಷ್ಟೇ ಒಂದಿದೆ ಪರಮಾತ್ಮನಿಗೆ, ಸ್ವರೂಪ ನಾಶ ಇಲ್ಲದೆ ಇರೋದು ಮಾತ್ರವೇ ಅಲ್ಲ ದೇಹನಾಶವೂ ಇಲ್ಲ ಅವನಿಗೆ, ಅಷ್ಟೇ ಅಲ್ಲದೆ ಅವನಿಗೆ ದುಃಖಾದಿಗಳ ಪ್ರಾಪ್ತಿಯೂ ಇಲ್ಲ, ಅಪೂರ್ಣತೆಯೂ ಇಲ್ಲ, ಅವನು ಪೂರ್ಣನಾಗಿದ್ದಾನೆ, ದುಃಖಾದಿಗಳ ರಹಿತನಾಗಿದ್ದಾನೆ, ನಿತ್ಯವಾದ ಸ್ವರೂಪ ದೇಹ ಇದೆ ಅವನಿಗೆ, ಅಂದ ಅಶಾಶ್ವತವಾದ ಭೌತಿಕ ದೇಹ ಇಲ್ಲ ಅವನಿಗೆ. ಇಷ್ಟು ಕಾರಣಗಳಿಂದ ಆ ಪರಮಾತ್ಮ ಪೂಜಾರ್ಹನಾಗಿದ್ದಾನೆ, ಆ ಪರಮಾತ್ಮನ ಪೂಜಾ ರೂಪವಾಗಿ ನೀನು ಯುದ್ಧ ಮಾಡಲೇಬೇಕು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಆ ಭಾವ ಹೇಳುವಾಗ ನಮಗೆ ಯಾವ ಜೀವಗಳು ಎಲ್ಲಿ ಯಾವ್ದು ನಿತ್ಯವಾಗಿದೆ ಯಾವ್ದು ಅನಿತ್ಯವಾಗಿದೆ, ಜೀವ ಅಂದ್ರೆ ಏನು, ದೇಹ ಅಂದ್ರೆ ಏನು, ಯಾವ್ದು ಯಾವುದರ ಬಿಂಬ ಪ್ರತಿಬಿಂಬ ಇತ್ಯಾದಿ ಎಲ್ಲಾ ಸಂದೇಹಗಳಿಗೆ ಒಂದು ಸಮಾಧಾನ ರೂಪಕವಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ರಾಯರು ಆ ಶ್ಲೋಕವನ್ನು ಹೇಗೆ ವಿವರಣೆ ಮಾಡ್ತಾರೆ ಅನ್ನೋದು ನೋಡೋಣ. ನಾನು ರೂಪಂ ರೂಪಂ ಪ್ರತಿರೂಪೋ ಬಭುವ ಇತಿ ಶ್ರುತೇಹೇ ಜೀವ ಪ್ರತಿಬಿಂಬ. ಅಂದ್ರೆ ರೂಪಂ ರೂಪಂ ಪ್ರತಿರೂಪ ಬಭುವ, ಪರಮಾತ್ಮ ತಾನು ಒಂದೊಂದು ಜೀವನ ಒಳಗೂ ಕೂಡ ತಾನು ಇದ್ದು ಅಪ್ರಮೇಯನಾಗಿ ಅನಂತನಾಗಿ ಸರ್ವವ್ಯಾಪ್ತನಾಗಿರುವ ಪರಮಾತ್ಮ ಪ್ರತಿಯೊಂದು ಜೀವದರಲ್ಲಿಯೂ ಬಿಂಬರೂಪನಾಗಿ ತಾನಿದ್ದಾನೆ, ಪ್ರತಿಬಿಂಬನಾಗಿ ಜೀವನ ಇದ್ದಾನೆ ಎನ್ನುವುದನ್ನು ಇಲ್ಲಿ ಕಾಟಕೋಪನಿಷತ್ತಿನ ವಾಕ್ಯವನ್ನು ಹೇಳ್ತಾ ಇದೆ. ರೂಪಂ ರೂಪಂ ಪ್ರತಿರೂಪೋ ಬಭುವ ಅನ್ನೋದು ಕಾಟಕೋಪನಿಷತ್ತಿನ ವಾಕ್ಯ. ಅದು ಏನಂದ್ರೆ ಪ್ರತಿಯೊಂದು ಜೀವದ ಒಳಗೂ ಪರಮಾತ್ಮ ಬಿಂಬರೂಪದಲ್ಲಿದ್ದಾನೆ, ಪ್ರತಿಯೊಂದು ಜೀವವು ಪರಮಾತ್ಮನ ಪ್ರತಿಬಿಂಬ ರೂಪದಲ್ಲಿ ಇದೆ ಅನ್ನುವುದು ಈ ವಾಕ್ಯದಿಂದ. ಇತಿ ಶ್ರುತೇಹ ಜೀವ ಪ್ರತಿಬಿಂಬ, ಪರಮಾತ್ಮನು ಬಿಂಬನಾಗಿದ್ದಾನೆ, ಜೀವನ ಪ್ರತಿಬಿಂಬ. ಆದರೆ ಜೀವ ಪ್ರತಿಬಿಂಬ ಅಂತ ಹೇಳಿದರೆ ಪ್ರತಿಬಿಂಬ ಅಂದ್ರೆ ರಿಫ್ಲೆಕ್ಷನ್, ಪರಮಾತ್ಮ ಬಿಂಬ ಆಬ್ಜೆಕ್ಟ್, ಆಬ್ಜೆಕ್ಟ್ ರಿಫ್ಲೆಕ್ಟ್ ಆಗಬೇಕಂದ್ರೆ ಒಂದು ರಿಫ್ಲೆಕ್ಟಿಂಗ್ ಮೀಡಿಯಂ ಬೇಕು. ಸೊ ಬಿಂಬ ಪ್ರತಿಬಿಂಬ ಭಾವ ಬರಬೇಕಂದ್ರೆ ಇಲ್ಲಿ ಇರುವ ಒಂದು ಉಪಾಧಿ, ಉಪಾಧಿ ಅಂದ್ರೆ ಮೀಡಿಯಂ, ಉಪಾಧಿ ಅಂದ್ರೆ ಎರಡು ಮೂರು ಅರ್ಥಗಳು ಬರುತ್ತೆ. ನಾವು ಉಪಾಧಿ ಖಂಡನದಲ್ಲಿ ಬರುವಂತಹ ಉಪಾಧಿ ಬೇರೆ, ಅಲ್ಲಿ ಉಪಾಧಿ ಮೂಲಕವಾಗಿ ಅವರು ಹೇಳಿದಂತಹ ಜೀವ ಪರಮಾತ್ಮನ ಅಭೇದವನ್ನು ಖಂಡನ ಮಾಡುವುದು ಉಪಾಧಿ ಖಂಡನ. ಅಲ್ಲಿ ಬರುವ ಉಪಾಧಿ ಅನ್ನೋದು ಒಂದು ಡಿಸೆಪ್ಟಿವ್ ಏಡ್ ಅನ್ನುವುದರಲ್ಲಿ ಅಲ್ಲಿ ಉಪಾಧಿಯ ಪ್ರಯೋಗ. ಇಲ್ಲಿ ಉಪಾಧಿ ಅಂದರೆ ಒಂದು ಮಿರರ್, ಆ ರಿಫ್ಲೆಕ್ಟಿಂಗ್ ಮೀಡಿಯಂ ಕರೆಸ್ಪಾಂಡಿಂಗ್, ಇಸ್ ನಾಟ್ ಎಕ್ಸಾಕ್ಟ್ಲಿ ಮಿರರ್ ಅಲ್ಲ, ಮಿರರ್ ತರಹ. ಜಸ್ಟ್ ಆಸ್ ಎ ಮಿರರ್ ಶೋಸ್ ದ ರಿಫ್ಲೆಕ್ಷನ್ ಆಫ್ ಎನ್ ಆಬ್ಜೆಕ್ಟ್, ಸೇಮ್ ವೇ ಒಂದು ಉಪಾಧಿ ಅನ್ನುವುದು ನಮಗೆ ಅಂದ್ರೆ ಆ ಜೀವನಿಗೆ ಪರಮಾತ್ಮನ ಪ್ರತಿಬಿಂಬನಾಗಿ ಇರುವ ಒಂದು ಅವಕಾಶವನ್ನು, ಒಂದು ಸ್ಥಿತಿಯನ್ನು ಕೊಡುತ್ತೆ. ಸೊ ಆ ಪರಮಾತ್ಮನೆನ್ನುವ ಬಿಂಬಕ್ಕೆ ಜೀವನು ಪ್ರತಿಬಿಂಬವಾಗಬೇಕೆಂದರೆ ಅಲ್ಲಿ ಇರುವ ಉಪಾಧಿ ಏನು ಅನ್ನುವ ಒಂದು ಸಂದೇಹ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರತಿಬಿಂಬ ಚ ಉಪಾಧಿಕೃತ, ಪ್ರತಿಬಿಂಬವನ್ನುವುದು ಉಪಾಧಿಯಿಂದ ಮಾಡಲ್ಪಡುತ್ತದೆ. ಪ್ರತಿಮುಖಂ ಇವ ದರ್ಪಣ ಉಪಾಧಿಕೃತಂ, ಹೇಗೆಯಾದರೆ ನಮ್ಮ ಮುಖ, ಪ್ರತಿಮುಖ ಅಂದ್ರೆ ನಮ್ಮ ರಿಫ್ಲೆಕ್ಷನ್, ದರ್ಪಣ ಅಂದ್ರೆ ಕನ್ನಡಿಯಲ್ಲಿ ಉಪಾಧಿಕೃತಂ, ಕನ್ನಡಿ ಎನ್ನುವ ಉಪಾಧಿಯಲ್ಲಿ ನಮ್ಮ ಪ್ರತಿಬಿಂಬ ಹೇಗೆ ಕಾಣಿಸಲ್ಪಡುತ್ತೋ ಅದೇ ವಿಧವಾಗಿ ಒಂದು ಉಪಾಧಿಯಿಂದ ಪರಮಾತ್ಮನೆನ್ನುವ ಬಿಂಬದ ಪ್ರತಿಬಿಂಬನಾಗಿ ಜೀವನ ಇರ್ತಾನೆ ಅಂತ ಹೇಳಿದರೆ ಇಲ್ಲಿ ಯಾವುದಪ್ಪ ಅಂತಹ ಉಪಾಧಿ ಅಂತ ಹೇಳಿದರೆ ಮೊದಲು ಪೂರ್ವ ಪಕ್ಷದ ರೂಪದಲ್ಲಿ ದೇಹವೇ ಒಂದು ಉಪಾಧಿ ಅಂತ ಯಾಕೆ ತಗೋಬಾರದು? ಯಾಕಂದ್ರೆ ಜೀವ ಇದ್ದಾನೆ, ಪರಮಾತ್ಮ ಇದ್ದಾನೆ, ಉಪಾಧಿ ಬೇಕು, ಸಮ್ ಥರ್ಡ್ ಆಬ್ಜೆಕ್ಟ್ ಬೇಕು, ಥರ್ಡ್ ಆಬ್ಜೆಕ್ಟ್ ದೇಹ ಇದಲ್ವಾ, ವೈ ಕ್ಯಾಂಟ್ ವಿ ಟೇಕ್ ದ ಫಿಸಿಕಲ್ ಬಾಡಿ, ಅವರ್ ಫಿಸಿಕಲ್ ಬಾಡಿ ಅದು ಉಪಾಧಿ ಅಂತ ಹೇಳಿದರೆ ದೇಹ ಏವ ಅತ್ರ ಜೀವ ಉಪಾಧಿ ನ ಅನ್ಯ ಅಸ್ತಿ ಅಂದ್ರೆ ಇದು ಪೂರ್ವ ಪಕ್ಷಗಳು ಹೇಳುವಂತಹ ಮಾತು. ದೇಹವೇ ದೇಹ ಏವ ದೇಹ ಮಾತ್ರವೇ ದ ಬಾಡಿ ಇಟ್ ಸೆಲ್ಫ್ ಅತ್ರ ಈ ವಿಷಯದಲ್ಲಿ ಜೀವ ಉಪಾಧಿ ಜೀವಕ್ಕೆ ಉಪಾಧಿ ರೂಪಕವಾಗಿದೆ ನ ಅನ್ಯ ಅಸ್ತಿ ಯಾಕಂದ್ರೆ ಬೇರೆ ಯಾವ ವಸ್ತು ಇಲ್ಲ, ಜೀವ ಎಲ್ಲಿದ್ದಾನೆ ದೇಹದಲ್ಲಿದ್ದಾನೆ, ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ. ಅಂದರೆ ದೇಹವೇ ಜೀವನಿಗೆ ಉಪಾಧಿ ರೂಪದಲ್ಲಿ ಇರುವಂತಹದ್ದು ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ ತಥಾಚ ಜೀವಚೇತನ ನ ನಿತ್ಯಾಹ. ಯಾವಾಗಾದ್ರೆ ಈ ವಿಧವಾದ ಒಂದು ಪೊಸಿಷನ್ ತಗೊಳ್ತೀವೋ, ಇಫ್ ವಿ ಟೇಕ್ ಅಪ್ ದ ಪೊಸಿಷನ್ ದಟ್ ದಿಸ್ ಫಿಸಿಕಲ್ ಬಾಡಿ ಈಸ್ ದಿ ಉಪಾಧಿ, ದೆನ್ ಜೀವಚೇತನ ನಿತ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಜೀವಚೇತನ ಪ್ರತಿಬಿಂಬ ಅಂತ ಹೇಳಿದ್ರಲ್ವೋ, ದೇಹ ಅನ್ನುವುದು ಉಪಾಧಿ ಆದರೆ ದೇಹ ನಾಶವಾಗುತ್ತೆ. ದೇಹ ನಾಶವಾದಾಗ ಆ ದೇಹದ ರಿಫ್ಲೆಕ್ಷನ್, ಆ ದೇಹ ಎನ್ನುವ ಉಪಾಧಿಯಲ್ಲಿ ಬರುವಂತಹ ರಿಫ್ಲೆಕ್ಷನ್, ಪರಮಾತ್ಮನ ರಿಫ್ಲೆಕ್ಷನ್ ಆ ಜೀವ ಎನ್ನುವ ಉಪಾಧಿಯಲ್ಲಿ ಬಂದರೆ ಆ ಜೀವ ಚೇತನ ಕೂಡ ನಾಶವಾಗುತ್ತೆ, ನಿತ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಸೊ ಆ ಕಾರಣದಿಂದ ಈ ಜೀವನಿಗೆ ನಿತ್ಯತ್ವ ಇಲ್ಲ ಅಂತ ಪೂರ್ವ ಪಕ್ಷದವರು ಹೇಳಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ ತಥಾದ ಜೀವಚೇತನ ನ ನಿತ್ಯ, ಅದಕ್ಕಾಗಿಯೇ ಜೀವಚೇತನಗಳು ನಿತ್ಯವಲ್ಲ ಅಂತ ಹೇಳಿದರೆ ಯಾಕೆ ನಿತ್ಯವಲ್ಲ? ನಾಶವತ್ ದೇಹ ಉಪಾಧಿಕತ್ವಾತ್, ನಾಶವು ಉಳ್ಳದಾದಂತಹ ದೇಹಗಳ ಉಪಾಧಿ ಅಂದ್ರೆ ದ ಡಿಸ್ಟ್ರಕ್ಟಿಬಲ್ ಫಿಸಿಕಲ್ ಬಾಡಿ ಈಸ್ ದಿ ಉಪಾಧಿ ಫಾರ್ ದಿ ಜೀವ ಫಾರ್ ದಟ್ ರೀಸನ್ ಬಿಕಾಸ್ ದ ಫಿಸಿಕಲ್ ಬಾಡಿ ಈಸ್ ಡಿಸ್ಟ್ರಕ್ಟಿಬಲ್ ಬಿಕಾಸ್ ದ ಉಪಾಧಿ ಇನ್ ದ ಫಾರ್ಮ್ ಆಫ್ ದ ಫಿಸಿಕಲ್ ಬಾಡಿ ಈಸ್ ಡಿಸ್ಟ್ರಕ್ಟಿಬಲ್ ದ ಜೀವ ಈಸ್ ಆಲ್ಸೋ ಡಿಸ್ಟ್ರಕ್ಟಿಬಲ್ ಜಸ್ಟ್ ಆಸ್ ದರ್ಪಣ ಉಪಾಧಿಕ ಪ್ರತಿಮುಖವತ್ ಅಂದ್ರೆ ದರ್ಪಣದ ಎನ್ನುವ ಉಪಾಧಿಯಲ್ಲಿ ಪ್ರತಿಬಿಂಬ ಹೇಗೆ ನಾಶವಾಗುತ್ತೋ ಅಂದ್ರೆ ಈಗ ದರ್ಪಣ ಇದೆ, ಮಿರರ್ ಇದೆ, ಮಿರರ್ ಈಸ್ ಎ ಉಪಾಧಿ ರಿಫ್ಲೆಕ್ಷನ್ ನಮ್ಮ ಫಿಸಿಕಲ್ ಆಬ್ಜೆಕ್ಟ್ ನಾವು ವಿ ಆರ್ ಲೈಕ್ ಎ ಬಿಂಬ ನಮ್ಮ ಮುಖ ನಾವು ಮಿರರ್ ನಲ್ಲಿ ನೋಡ್ಕೊಳ್ತೀವಿ ಆ ಮಿರರ್ ಮುರಿದು ಬಿಟ್ರೆ ಇಫ್ ವಿ ಬ್ರೇಕ್ ದ ಮಿರರ್ ದ ರಿಫ್ಲೆಕ್ಷನ್ ಡಿಸಪಿಯರ್ಸ್ ಅಲ್ವಾ ಸೊ ಒಂದು ರಿಫ್ಲೆಕ್ಷನ್ ಅನ್ನುವುದು ಕನ್ನಡಿಯಲ್ಲಿ ಕಾಣಿಸ್ತಾ ಇರುತ್ತೆ ನಾವು ಆ ಕನ್ನಡಿಯನ್ನು ಮುರಿದು ಬಿಟ್ಟರೆ ನಮ್ಮ ಪ್ರತಿಬಿಂಬ ನಮ್ಮ ರಿಫ್ಲೆಕ್ಷನ್ ನಾಶವಾಗಿಬಿಡುತ್ತೆ ಸೊ ವಿ ಆರ್ ದೇರ್ ವಿ ಆರ್ ಸ್ಟಿಲ್ ದೇರ್ ಬಟ್ ಓನ್ಲಿ ದ ಮಿರರ್ ಅಂಡ್ ದ ರಿಫ್ಲೆಕ್ಷನ್ ಬೋತ್ ಗೆಟ್ ಡಿಸ್ಟ್ರಾಯ್ಡ್ ದ ಸೇಮ್ ವೇ ಪರಮಾತ್ಮ ನಿತ್ಯನಾಗಿದ್ದಾನೆ. ಪರಮಾತ್ಮನ ಪ್ರತಿಬಿಂಬ ಈ ಜೀವ ಆ ದೇಹದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದ್ದಾನೆ. ದೇಹ ನಾಶವಾದರೆ ಜೀವನು ನಾಶವಾಗಿ ಬಿಡ್ತಾನೆ ಅಂತ ಹೇಳಿದರೆ ಪ್ರತಿಪಕ್ಷದವರು, ಸೊ ದಿಸ್ ಇಸ್ ದ ಪೊಸಿಷನ್ ಆಫ್ ದಿ ಪ್ರತಿಪಕ್ಷ. ಪ್ರತಿಪಕ್ಷದವರು ಹೇಳ್ತಾರೆ ದರ್ಪಣ ಉಪಾಧಿಕ ಪ್ರತಿಮುಖವತ್ತು, ಹೇಗೆ ಆದರೆ ದರ್ಪಣವೆನ್ನುವ ಉಪಾಧಿಯಲ್ಲಿ ಪ್ರತಿಬಿಂಬ ನಾಶವಾಗುತ್ತೋ ಅದೇ ವಿಧವಾಗಿ ನಾಶ ಉಳ್ಳದಾದಂತಹ ಈ ಭೌತಿಕ ದೇಹ ಉಪಾಧಿಯಾಗಿ ಇಟ್ಟುಕೊಂಡಿರುವಂತಹ ಈ ಜೀವ ಕೂಡ ಆ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ. ಅವನು ದೇಹನಾಶವಾದಾಗ ಜೀವ ಕೂಡ ನಾಶವಾಗಿ ಬಿಡ್ತಾನೆ ಅಂತ ಅವರು ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಸಮಾಧಾನವಾಗಿ ಈ ಶ್ಲೋಕ ಹೊರಟಿದೆ. ನಶ್ವರ ಬಿಂಬ ಉಪಾಧಿ ಸನ್ನಿಹತ್ವಾತ್ ಅಂತ ಹೇಳಿ, ಅಂದ್ರೆ ನಶ್ವರ ಅಂದ್ರೆ ನಾಶವಾಗುವುದು, ನಶ್ವರಂ ಅಂದ್ರೆ ದಟ್ ವಿಚ್ ಇಸ್ ವಿಚ್ ಹ್ಯಾಸ್ ಡಿಸ್ಟ್ರಕ್ಷನ್ ಇಸ್ ಕಾಲ್ಡ್ ನಾಶ ಉಳ್ಳದ್ದು ನಶ್ವರ. ಸೊ ನಶ್ವರವಾದಂತಹ ನಾಶ ಉಳ್ಳದಾದಂತಹ ಬಿಂಬ ಉಪಾಧಿ ಸನ್ನಿಧಿಕತ್ವಾತ್ ಅಂದ್ರೆ ದೇರ್ ಆರ್ ಟೂ ವೇಸ್ ಎ ರಿಫ್ಲೆಕ್ಷನ್ ಕ್ಯಾನ್ ಗೆಟ್ ಡೆಸ್ಟ್ರಾಯ್ಡ್. ಒನ್ ವೇ ಇಟ್ ಕ್ಯಾನ್ ಗೆಟ್ ಡೆಸ್ಟ್ರಾಯ್ಡ್ ಇಸ್ ಉಪಾಧಿ ಅನ್ನೋದು, ಅಂದ್ರೆ ಮಿರರ್ ಮುರಿದು ಬಿಟ್ರೆ ಪ್ರತಿಬಿಂಬ ನಾಶವಾಗುತ್ತೆ. ದಟ್ ಇಸ್ ಒನ್ ವೇ ದ ಪ್ರತಿಬಿಂಬ ಕ್ಯಾನ್ ಗೆಟ್ ಡೆಸ್ಟ್ರಾಯ್ಡ್. ಆರ್ ನಮ್ಮ ಮುಂಚೆ ಕನ್ನಡಿ ಇಟ್ಕೊಂಡಿದ್ದೀವಿ, ಆ ಕನ್ನಡಿಯನ್ನು ದೂರ ಸರಿಸಬಿಡಿ. ಯು ಜಸ್ಟ್ ಮೂವ್ ದ ಮಿರರ್ ಅವೇ, ಆರ್ ಯು ಮೂವ್ ಅವೇ ಫ್ರಮ್ ದ ಮಿರರ್, ದೆನ್ ಅವರ್ ರಿಫ್ಲೆಕ್ಷನ್ ಗೋಸ್ ಅವೇ. ಅಂದ್ರೆ ಏನಾಯ್ತು, ಬಿಂಬಕ್ಕೆ ಆಮೇಲೆ ಕನ್ನಡಿಗೆ ಒಂದು ವಿಯೋಗ ಸಪರೇಷನ್ ತಂದಿದೆ. ದೆನ್ ಆಲ್ಸೋ ದ ರಿಫ್ಲೆಕ್ಷನ್ ಡೈಸ್. ಸೊ ದ ರಿಫ್ಲೆಕ್ಷನ್ ಕ್ಯಾನ್ ಡೈ ಅವೇ ಬೈ ಡಿಸ್ಟ್ರಾಯಿಂಗ್ ದ ಮಿರರ್ ಆರ್ ಬೈ ರಿಮೂವಿಂಗ್ ದ ಆಬ್ಜೆಕ್ಟ್ ಫ್ರಮ್ ದ ಮಿರರ್ ಆರ್ ದ ಮಿರರ್ ಫ್ರಮ್ ದ ಆಬ್ಜೆಕ್ಟ್. ಇವೆರಡನ್ನು ದೂರ ಸರಿಸಿದ್ರೆ ಆವಾಗಲೂ ರಿಫ್ಲೆಕ್ಷನ್ ನಾಶವಾಗಿಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ರೆ ನಶ್ವರ ಬಿಂಬ ಉಪಾಧಿ ಸನ್ನಿಧಿಕತ್ವಾತ್, ನಶ್ವರವಾದಂತಹ ನಾಶವುಳ್ಳದಾದಂತಹ ಬಿಂಬದ ಉಪಾಧಿ ಇವು ಎರಡರ ಸನ್ನಿಧಿಕತ್ವ ಅಂದ್ರೆ ಹತ್ತಿರ ಇರುವುದು. ಸನ್ನಿಧಿಕತ್ವ ಅಂದ್ರೆ ಬೋತ್ ನಿಯರ್ನೆಸ್ ಆಫ್ ದ ಟೂ. ಸೊ ನಿಯರ್ನೆಸ್ ಆಫ್ ದ ಟೂ ಯಾವ್ದು ಟೂ, ಬಿಂಬಕ್ಕೆ ಉಪಾಧಿಕೆ, ಬಿಂಬಕ್ಕೆ ಉಪಾಧಿಕೆ ಹತ್ತರ ಇರುವಿಕೆ ಅನ್ನೋದರನ್ನು ನಾಶ ಮಾಡಿಬಿಟ್ರೆ ನಶ್ವರ ಮುಖ ದರ್ಪಣ ಸನ್ನಿಧಿಕ ಪ್ರತಿಮುಖವದ್ ಅಂದ್ರೆ ಹೇಗೆ ಆದರೆ ಮುಖಕ್ಕೆ ಆಮೇಲೆ ಕನ್ನಡಿಗೆ ಇರುವ ಹತ್ತಿರ ಹತ್ತಿರತ್ವ ಅಂತ ನಿಯರ್ನೆಸ್ ಅನ್ನು ನಾಶ ಮಾಡುವ ಮೂಲಕವಾಗಿ ಪ್ರತಿಮುಖ ಅಂದ್ರೆ ನಮ್ಮ ಪ್ರತಿಬಿಂಬ ನಮ್ಮ ರಿಫ್ಲೆಕ್ಷನ್ ಹೇಗೆ ನಾಶವಾಗತ್ತೋ ಅದೇ ವಿಧವಾಗಿ ಇದು ಕೂಡ ನಾಶವಾಗುತ್ತೆ ಅನ್ನುವುದು ಪ್ರತಿಪಕ್ಷ ಗ್ರಸ್ತಂ ಅನಾರಿ ನಿತ್ಯತ್ವ ಅನುಮಾನಂ ಇತ್ಯತಃ. ಅಂದ್ರೆ ಏನು, ಪ್ರತಿಪಕ್ಷದವರು ಅಂದ್ರೆ ಅಪೋನೆಂಟ್ಸ್ ಹೇಳುವಂತಹ ಅವರ ದೋಸ್ ಪೀಪಲ್ಸ್ ಅಬ್ಜೆಕ್ಷನ್, ಏನು ಅಬ್ಜೆಕ್ಷನ್, ಜೀವಕ್ಕೆ ನಿತ್ಯತ್ವ ಅನಾದಿ ನಿತ್ಯತ್ವ ಇಲ್ಲ, ಅನಾದಿ ನಿತ್ಯತ್ವ ಅನುಮಾನಂ ಇತ್ಯಾಹ, ಅನಾದಿ ನಿತ್ಯತ್ವ ಅನ್ನುವ ಈ ನಿಮ್ಮ ಲಾಜಿಕ್ ಯಾವ್ದಿದೋ ಅದು ಸರಿಯಿಲ್ಲ ಅಂತ ಅವರು ಹೇಳಿದರೆ ಅದಕ್ಕೆ ಅಂದ್ರೆ ಇಲ್ಲಿ ಎಲ್ಲದಕ್ಕೂ ದಿಸ್ ಶ್ಲೋಕ ಇಸ್ ಆನ್ಸರ್ ಫಾರ್ ಡಿಫರೆಂಟ್ ಕೈಂಡ್ಸ್ ಆಫ್ ಪ್ರತಿಪಕ್ಷ. ಒಂದು ಪ್ರತಿಪಕ್ಷದವರು ಏನ್ ಹೇಳ್ತಾರೆ, ಜೀವಕ್ಕೆ ದೇಹವೇ ಒಂದು ಉಪಾಧಿ ಅನ್ನೋದು ಒಂದು ಪ್ರತಿಪಕ್ಷದ ಮಾತು. ಅಷ್ಟೇ ಅಲ್ಲದೆ ಜೀವ ಆ ದೇಹ ನಾಶವಾದಾಗ ಜೀವನು ನಾಶವಾಗಿ ಬಿಡ್ತಾನೆ ಅನ್ನೋದು ಇನ್ನೊಬ್ಬರು ಪ್ರತಿಪಕ್ಷ ಹೇಳುವ ಮಾತು. ಅಷ್ಟೇ ಅಲ್ಲದೆ ಪ್ರತಿಪಕ್ಷದವರು ಹೇಳುವ ಇನ್ನೊಂದು ಮಾತೇನು, ಜೀವಕ್ಕೆ ಅನಾದಿ ನಿತ್ಯತ್ವ ಇಲ್ಲ. ಯಾಕೆ ಅಂದರೆ ದೇಹಕ್ಕೆ ಜೀವಕ್ಕೆ ಒಂದು ಇಲ್ಲ, ದೇಹಕ್ಕೆ ಪರಮಾತ್ಮನಿಗೆ ಒಂದು ಸಪರೇಷನ್ ತಂದ್ರೆ, ದೇಹಕ್ಕೆ ಜೀವಕ್ಕೆ ಒಂದು ಸಪರೇಷನ್ ತಂದ್ರೆ ದೇಹ ನಾಶವಾದಾಗ ಈ ವೇರಿಯಸ್ ರೀಸನ್ಸ್ ನಲ್ಲಿ ಜೀವ ನಾಶವಾಗುವ ಒಂದು ಅವಕಾಶ ಇದೆ. ಅದಕ್ಕೆ ಜೀವಕ್ಕೆ ಅನಾದಿ ನಿತ್ಯತ್ವ ಇಲ್ಲ ಅನ್ನೋದು ಇನ್ನೊಂದು ಅಬ್ಜೆಕ್ಷನ್. ಸೊ ಫಾರ್ ಆಲ್ ದೀಸ್ ಅಬ್ಜೆಕ್ಷನ್ಸ್ ಒನ್ ಕಾಮನ್ ಆನ್ಸರ್ ಇಸ್ ಗಿವನ್ ಇನ್ ದಿಸ್ ಶ್ಲೋಕ. ಅಂತವಂತ ಅನ್ನುವ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಅಂತವಂತ ಅಂದ್ರೆ ಅದು ಏಕವಚನದಲ್ಲಿ, ಅಂತವಂತ ಅಂದ್ರೆ ಅಂತ ಉಳ್ಳದ್ದು. ಸೊ ಏಕವಚನದಲ್ಲಿದೆ, ದಟ್ ಈಸ್ ಇನ್ ಸಿಂಗ್ಯುಲರ್ ಫಾರ್ಮ್. ಇಮೇ ದೇಹ ದೀಸ್ ಬಾಡೀಸ್ ದಟ್ ಈಸ್ ಇನ್ ಬಹುವಚನ ಪ್ಲೂರಲ್ ಫಾರ್ಮ್ ನಲ್ಲಿ ಇದೆ. ನಿತ್ಯಸ್ಯ ಅನ್ನೋದು ಏಕವಚನದಲ್ಲಿದೆ, ನಿತ್ಯಕ್ಕೆ ಸಂಬಂಧಪಟ್ಟದಂತಹ ನಿತ್ಯವಾದ ವಸ್ತುವಿಗೆ ಸಂಬಂಧಪಟ್ಟದ್ದು ನಿತ್ಯಸ್ಯ ನಿತ್ಯನಿದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಉಕ್ತಾಹ ಹೇಳಲ್ಪಟ್ಟಿದೆ, ಶರೀರಿಣ ಅನ್ನೋದು ಮತ್ತು ಏಕವಚನ. ಸೊ ದೇರ್ ಆರ್ ಸಮ್ ವರ್ಡ್ಸ್ ವಿಚ್ ಆರ್ ಬಹುವಚನ, ಸಮ್ ವರ್ಡ್ಸ್ ವಿಚ್ ಆರ್ ಏಕವಚನ. ಏನು ಯಾಕೆ ಹಾಕಿದ್ದಾರೆ ಅಂದ್ರೆ ಅದಕ್ಕೆ ಸಿಂಪಲ್ ಆಗಿ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಏಕವಚನ ಬಹುವಚನಾರ್ಥೆ, ಏಕವಚನವನ್ನು ಪ್ರಯೋಗವನ್ನು ಮಾಡಿದರೆ ಅದಕ್ಕೆ ಇದು ಬಹುವಚನದಲ್ಲಿ ಅರ್ಥದಲ್ಲೇ ತಗೋಬೇಕು. ಯಾಕೆ ಅಂದರೆ ನೋಡ್ರಿ, ಸಪೋಸ್ ಸಂಬಡಿ ಸೇ ದ ಶರ್ಟ್ಸ್ ಆಫ್ ದ ಪೀಪಲ್, ಪೀಪಲ್ ಎಂಬುದು ಸಿಂಗ್ಯುಲರ್ ಫಾರ್ಮ್ ಅಂದ್ರೆ ಪೀಪಲ್ ಅಂದ್ರೆ ಬಹುವಚನ ಆಟೋಮ್ಯಾಟಿಕಲಿ. ಸಪೋಸ್ ಸಂಬಡಿ ಸೇಸ್ ದ ಶರ್ಟ್ಸ್ ಆಫ್ ಮ್ಯಾನ್ ಅಂತ ಹೇಳಿದ್ರೆ ಶರ್ಟ್ಸ್ ಆಫ್ ಮ್ಯಾನ್ ಅಂತ ಹೇಳಿದ್ರು ಕೂಡ ಅದು ಮೆನ್ ಅಂತ ತಗೋಬೇಕು. ದ ಶರ್ಟ್ಸ್ ಆಫ್ ಮ್ಯಾನ್ ಅಂತ ಹೇಳಿದ್ರೆ ಒಂದು ಸಿಂಬಾಲಿಕ್ ಆಗಿ ಒಂದು ರೆಪ್ರೆಸೆಂಟೇಟಿವ್ ಸ್ಟೇಟ್ಮೆಂಟ್ ಕೊಡಬಹುದು. ಅದೇ ವಿಧವಾಗಿ ಇಲ್ಲಿ ಕೂಡ ಇಮೇ ದೇಹ ಅಂತವಂತ ಅಂತ ಹೇಳಿದ್ದಾರೆಕ್ಕೋಸ್ಕರ ಅಂತವಂತ ಅನ್ನೋದು ಸಿಂಗ್ಯುಲರ್ ಫಾರ್ಮ್ ನಲ್ಲಿ ಇದ್ದು ಕೂಡ ದೇಹ ಅನ್ನೋದು ಹೇಳಿದ್ದಾರೆಕ್ಕೋಸ್ಕರ ಈ ದೇಹಗಳು ಅಂತ ಉಳ್ಳದ್ದು ಅಂದ್ರೆ ಈ ದೇಹಗಳು ಅಂತ ಉಳ್ಳವು ಅನ್ನೋ ಬಹುವಚನದಲ್ಲೇ ತಗೋಬೇಕು. ಅದೇ ವಿಧವಾಗಿ ನಿತ್ಯಸ್ಯ ಅಂತ ತಗೊಂಡ್ರೆ ನಿತ್ಯಾನಾಂ ಅಂತ. ಯಾಕೆ ಅಂದ್ರೆ ದೇಹಗಳು ಅಂತ ಬಹುವಚನ ಹೇಳಿದಾಗ ನಿತ್ಯಸ್ಯ ಅಂದ್ರೆ ಆಟೋಮ್ಯಾಟಿಕಲಿ ನಿತ್ಯಾನಾಂ ನಿತ್ಯವಾದ ವಸ್ತುಗಳ ಅಂತ ತಗೋಬೇಕು. ಶರೀರಿನ ಅಂದ್ರೆ ಶರೀರ ಉಳ್ಳದ್ದು, ಇಲ್ಲಿ ಬಹುವಚನವಲ್ಲೇ ಶರೀರ ಉಳ್ಳವು ಅಂತ ಬಹುವಚನದಲ್ಲೇ ತಗೋಬೇಕು. ಅಂದ್ರೆ ನಿತ್ಯವಾದಂತಹ ಶರೀರ ಉಳ್ಳ ಆತ್ಮಗಳ ಈ ದೇಹಗಳೆಲ್ಲವೂ ಕೂಡ ಅಂತ ಉಳ್ಳದ್ದೇ. ಅಂದ್ರೆ ದಿ ಆಲ್ ದಿಸ್ ಆರ್ ಡಿಸ್ಟ್ರಕ್ಟಿಬಲ್ ಓನ್ಲಿ, ಆಲ್ ದಿಸ್ ಬಾಡೀಸ್ ಆರ್ ಡಿಸ್ಟ್ರಕ್ಟಿಬಲ್. ಅಂದ್ರೆ ಏನಾಯ್ತು ಅಂದ್ರೆ ಸೊ ವಾಟ್ ಡಸ್ ಇಟ್ ಮೀನ್, ಸೊ ವಾಟ್ ಡಸ್ ಇಟ್ ಕನ್ವೇ, ಓಕೆ ಆಲ್ ದಿಸ್ ಫಿಸಿಕಲ್ ಬಾಡೀಸ್ ಆರ್ ಡಿಸ್ಟ್ರಕ್ಟಿಬಲ್ ಸೊ ವಾಟ್ ಅಂತ ಹೇಳಿದರೆ ಶರೀರಿಣಾಂ ನಿತ್ಯಾನಾಂ ಇಮೇ ಪರಿದೃಶ್ಯಮಾನ. ಇಮೆ ಅಂತ ಹೇಳಿದ್ದಾರೆ, ಇಮೆ ಅಂದ್ರೆ ಇವು, ದೀಸ್ ಅಂತ ಯಾಕೆ ಹೇಳಿದ್ದಾರೆ, ದೀಸ್ ಮೀನ್ಸ್ ಪರಿದೃಶ್ಯಮಾನ, ನಮ್ಮ ಕಣ್ಣಿಗೆ ಕಾಣಿಸುವಂತಹ ಈ ದೇಹಗಳು ಶರೀರಿಗಳ. ಶರೀರಿ ಅಂದ್ರೆ ಅರ್ಥ ಏನು, ಶರೀರ ಉಳ್ಳದ್ದು ಶರೀರಿ. ಶರೀರ ಮೀನ್ಸ್ ಬಾಡಿ, ಶರೀರಿ ಅಂದ್ರೆ ಎಂಬಾಡಿಡ್, ಎಂಬಾಡಿಡ್ ಅಂದ್ರೆ ಆತ್ಮ. ಶರೀರಿಗಳು ಅಂದ್ರೆ ಆತ್ಮಗಳು, ಶರೀರಿಣಾಂ ಅಂದ್ರೆ ಆತ್ಮಗಳ, ಶರೀರಿಣಾಂ ಈ ಆತ್ಮಗಳ, ನಿತ್ಯಾನಾಂ ನಿತ್ಯವಾದ ಈ ಆತ್ಮಗಳ, ಇಮೇ ಇವು ದೀಸ್ ಅಂದ್ರೇನು, ಪರಿದೃಶ್ಯಮಾನ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಈ ಭೌತಿಕ ದೇಹ, ಭೌತಿಕ ದೇಹಗಳು, ಪಂಚಭೌತಿಕವಾದಂತಹ ಈ ದೇಹಗಳು ಅಂತವಂತಹ ವಿನಾಶಿನಃ ಇತಿ ಯೋಜನ. ಅಂತವಂತಹ ಅಂದ್ರೆ ವಿನಾಶಿನಃ, ವಿನಾಶ ಉಳ್ಳವು ಅಂತೇಳಿ ಇದು ಯೋಜನ. ದಿಸ್ ಇಸ್ ದ ಪರ್ಪೋರ್ಟ್, ದಿಸ್ ಇಸ್ ದ ಪ್ಲಾನ್, ದಿಸ್ ಇಸ್ ದ ಸ್ಟೇಟ್ಮೆಂಟ್, ದಿಸ್ ಇಸ್ ದ ಮೀನಿಂಗ್ ದಟ್ ಇಸ್ ಕನ್ವೇಡ್. ಯಾ ಏನು, ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಮೀನಿಂಗ್ ಅಂದ್ರೆ, ಇಮಾ ಇತಿ ವಿಶೇಷಣಾದ್ ಅನ್ಯೇ ಅಂತಹೀನಾಹ ಅಪಿ ದೇಹಾಹ ಸಂತಿ ಇತಿ ಸೂಚ್ಯತೆ. ಇಮಾ ಈ ದೇಹಗಳು, ಇಮೆ ಅನ್ನುವುದು ನಮ್ಗೆ ಒಂದು ಸಾರಿ ಸಂದೇಹ ಬಂತು, ದೇಹ ಅಂದ್ರೆ ಯಾಕೆ ದೇಹ ನಿತ್ಯವಾದ ದೇಹಗಳು ಅನಿತ್ಯವಾದ ದೇಹಗಳು, ವೈ ಈಸ್ ದಿಸ್ ಕನ್ಫ್ಯೂಷನ್ ಬೀಂಗ್ ಬ್ರಾಟ್ ಇನ್ ಅಂದ್ರೆ, ಅದು ಕನ್ಫ್ಯೂಷನ್ ಅಲ್ಲ, ನಮ್ಗೆ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಇಮಾ ಅಂತ ಹೇಳಿದ್ರ ಮೂಲಕವಾಗಿ ಈ ದೇಹಗಳು ಅನ್ನುವ ವಿಶೇಷಣದ ಮೂಲಕವಾಗಿ ಈ ದೇಹಗಳು ನಾಶ ಉಳ್ಳವಪ್ಪ, ನಾಶ ಇಲ್ಲದೇ ಇರುವಂತಹ ಬೇರೆ ದೇಹಗಳು ಇದೆ ಅನ್ನೋದು ಸೂಚನೆ ಮಾಡುತ್ತಾ ಇದ್ದಾರೆ. ಇಮಾ ಇತಿ ವಿಶೇಷನಾದ ಈ ಅನ್ನುವ ವಿಶೇಷಣದಿಂದ ಅನ್ಯೇ ಬೇರೆಯಾದಂತಹ ಅಂತಹೀನಾಹ ಅಂತ ಇಲ್ಲದೇ ಇರುವಂತಹ ಶಾಶ್ವತವಾದಂತಹ ಅಪಿ ದೇಹ ಸಂತೀತಿ ಸೂಚಿ, ಅಂತಹ ಶಾಶ್ವತ ದೇಹಗಳು ಕೂಡ ಅಂದ್ರೆ ಯಾವುದು ಶಾಶ್ವತ ದೇಹ, ಸ್ವರೂಪ ದೇಹ ಶಾಶ್ವತ ಹೊರತು ಭೌತಿಕ ದೇಹ ಶಾಶ್ವತವಲ್ಲ. ಅಂದರೆ ಶಾಶ್ವತವಾದ ಸ್ವರೂಪ ದೇಹಗಳು ಕೂಡ ಇವೆ ಅನ್ನೋದು ಸೂಚನೆ ಮಾಡ್ತಾ ಇದ್ದಾರೆ. ಸೊ ಅಪಿ ದೇಹ ಸಂತಿ ಇತಿ ಸೂಚ್ಯತೆ, ಇಂತಹ ಒಂದು ಸೂಚನೆಯನ್ನು ಮಾಡ್ತಾ ಇದ್ದಾರೆ. ತ ಏವ ಉಪಾದಯ ಜೀವಾನಾಂ ನ ಅಂತವತ್ ಭೌತಿಕ ದೇಹ ಇತ್ಯಾದಿ ಅಪ್ರತಿಪಕ್ಷೇ ಹೇತು ಅಸಿದ್ಧ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಪ್ರತಿಪಕ್ಷದವರು ನಮ್ಗೆ ಏನ್ರಿ, ಈ ಭೌತಿಕ ದೇಹದ ಮೂಲಕವಾಗಿ ಜೀವನಿಗೆ ಭೌತಿಕ ದೇಹವೇ ನಿಮಗೆ ಉಪಾಧಿಯಾಗಿದೆ, ಬೇರೆ ಯಾವುದು ಉಪಾಧಿ ಇಲ್ಲಕ್ಕಿಲ್ಲ, ಬೇರೆ ಉಪಾಧಿಗಳು ಸಿದ್ಧವಿಲ್ಲ ಅನ್ನೋ ಒಂದು ಪ್ರತಿಪಕ್ಷದ ಮಾತಿದ್ದರೆ ಅಂತಹ ಪ್ರತಿಪಕ್ಷದ ಮಾತು ಅಸಿದ್ಧ. ಅಂದ್ರೆ ಅಪ್ರತಿಪಕ್ಷ ಹೇತು ಅಸಿದ್ಧ, ಅಂದ್ರೆ ಆ ಪ್ರತಿಪಕ್ಷದವರು ಮಾಡುತ್ತಾ ಇರುವಂತಹ ಒಂದು ಅಸಿದ್ಧದ ಮಾತು, ದಿಸ್ ಇಸ್ ನಾಟ್ ಪಾಸಿಬಲ್ ಅನ್ನೋದು ನಾಟ್ ಪಾಸಿಬಲ್, ಡಬಲ್ ನೆಗೆಟಿವ್. ದ ಪ್ರತಿಪಕ್ಷ ಪೀಪಲ್ ಕಮ್ ಅಂಡ್ ಸೇ ದಟ್ ಅಪಾರ್ಟ್ ಫ್ರಮ್ ದಿಸ್ ಫಿಸಿಕಲ್ ಬಾಡಿ ನಥಿಂಗ್ ಎಲ್ಸ್ ಕ್ಯಾನ್ ಬಿ ಉಪಾಧಿ ಅಂತ ಹೇಳಿದರೆ ದಟ್ ಈಸ್ ನಾಟ್ ದ ಕೇಸ್. ಏನು ಕೇಸ್, ಮತ್ತೆ ವಾಟ್ ಇಸ್ ದ ಕೇಸ್ ಅಂದ್ರೆ, ತ ಏವ ಉಪಾಧಯ ತ ಏವ ಅವೇ, ಯಾವುದು ಆ ನಿತ್ಯವಾದ ದೇಹಗಳೇ ಉಪಾಧಿಗಳೇ ಹೊರತು ನಾಟ್ ದಿ ಭೌತಿಕ ದೇಹ. ಅಂದ್ರೆ ಈ ಜೀವರಾಶಿಗಳಿಗೆ ಭೌತಿಕ ದೇಹಗಳು ಉಪಾಧಿಗಳು ಅಲ್ಲ, ಅಂದ್ರೆ ರಿಫ್ಲೆಕ್ಟಿಂಗ್ ಮೀಡಿಯಮ್ಸ್ ಅಲ್ಲ. ಈ ಜೀವಗಳಿಗೆ ಸ್ವರೂಪ ದೇಹವೇ ಏನು ಉಪಾಧಿಗಳು, ಅಂದ್ರೆ ರಿಫ್ಲೆಕ್ಟಿಂಗ್ ಮೀಡಿಯಂ. ಅಂದ್ರೆ ಜೀವನಿಗೆ ತನ್ನ ಸ್ವರೂಪ ದೇಹವೇ ರಿಫ್ಲೆಕ್ಟಿಂಗ್ ಮೀಡಿಯಂ ಫಾರ್ ದ ಜೀವಾಸ್. ದಟ್ ಮೀನ್ಸ್ ದ ಜೀವಾಸ್ ಆರ್ ಬೀಂಗ್ ರಿಫ್ಲೆಕ್ಟೆಡ್ ಬೈ ದೇರ್ ಓನ್ ಸ್ವರೂಪ ದೇಹಾಸ್ ಅಂಡ್ ಅದರ ಬಿಂಬಗಳು ಪರಮಾತ್ಮನೆನ್ನುವ ಬಿಂಬವನ್ನು ತಮ್ಮ ಸ್ವರೂಪದಲ್ಲಿ ರಿಫ್ಲೆಕ್ಷನ್ ಆದಾಗ ಆ ಜೀವನು ಬರ್ತಾ ಇದ್ದಾನೆ. ದ ರಿಫ್ಲೆಕ್ಷನ್ ಆಫ್ ದ ಜೀವಾಸ್ ಈಸ್ ಫಾರ್ಮ್ಡ್ ಬಿಕಾಸ್ ಆಫ್ ದಿ ಸ್ವರೂಪ ದೇಹಾಸ್ ಆಫ್ ದ ಜೀವಾಸ್. ಬಟ್ ಸ್ವರೂಪ ದೇಹಕ್ಕೂ ಜೀವಕ್ಕೂ ಅಭೇದ, ಸೊ ಜೀವನೇ ಸ್ವರೂಪ, ಸ್ವರೂಪನೇ ಜೀವ. ಅಂದ್ರೆ ಏನಾಯ್ತು, ರಿಫ್ಲೆಕ್ಟಿಂಗ್ ಮೀಡಿಯಂ ಈಸ್ ಸೇಮ್ ಆಸ್ ದಿ ರಿಫ್ಲೆಕ್ಷನ್. ಆ ಪ್ರತಿಬಿಂಬವು ದರ್ಪಣವು ಅಂದ್ರೆ ಕನ್ನಡಿ, ಕನ್ನಡಿಯ ರಿಫ್ಲೆಕ್ಷನ್ ಒಂದೇ ಆಯ್ತು. ಇದು ಸಾಧ್ಯವಿಲ್ಲ ನೋಡಿ, ನಾವು ಫಿಸಿಕಲ್ ಆಗಿ ನೋಡಿದ್ರೆ ನಮ್ಮ ಜೀವನದಲ್ಲಿ ಮಿರರ್ ಬೇರೆ, ಮಿರರ್ ನಲ್ಲಿ ಬರುವ ರಿಫ್ಲೆಕ್ಷನ್ ಬೇರೆ. ಆದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ ಜಡವಸ್ತುಗಳ ವಿಷಯದಲ್ಲಿ ಆ ವಿಧವಾಗಿರುತ್ತೆ. ಅಂದ್ರೆ ಜಡವಸ್ತುಗಳಲ್ಲಿ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂಡ್ ದ ರಿಫ್ಲೆಕ್ಷನ್ ಆರ್ ಡಿಫರೆಂಟ್. ಆದರೆ ಚೇತನದಲ್ಲಿ, ಚೇತನ ಮೀನ್ಸ್ ಸೆಂಟಿಯಂಟ್ ಬೀಯಿಂಗ್, ಸೆಂಟಿಯಂಟ್ಸ್ ಕೇಸ್ ನಲ್ಲಿ ದ ರಿಫ್ಲೆಕ್ಷನ್ ಅಂಡ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಕ್ಯಾನ್ ಬಿ ಸೇಮ್. ಅಂದರೆ ದರ್ಪಣ, ಕನ್ನಡಿ, ಕನ್ನಡಿಯಲ್ಲಿ ಬರುವಂತಹ ಪ್ರತಿಬಿಂಬ ಎರಡೂ ಒಂದೇ ಆಗಲಕ್ಕೆ ಸಾಧ್ಯವಿದೆ. ಇಟ್ ಈಸ್ ಪಾಸಿಬಲ್ ಬಿಕಾಸ್ ಇಟ್ ಈಸ್ ಚೇತನ. ಜಡಗಳಲ್ಲಿ ಅದು ಸಾಧ್ಯವಿಲ್ಲವೇ ಹೊರತು ಚೇತನಗಳಲ್ಲಿ ಅದು ಸಾಧ್ಯವಾಗುತ್ತೆ. ಹೇಗೆ ಸಾಧ್ಯವಾಗುತ್ತೆ ಅಂದ್ರೆ ಅದು ಚೇತನದ ಶಕ್ತಿ ಬೇರೆ, ಜಡಗಳ ಒಂದು ಜಡಕ್ಕೆ ಇರುವ ಲಿಮಿಟೇಷನ್ ಚೇತನಕ್ಕೆ ಇಲ್ಲ. ಚೇತನದಲ್ಲಿ ತಮ್ಮ ರಿಫ್ಲೆಕ್ಷನ್, ಅದಕ್ಕೆ ಒಂದು ಆಚಾರ್ಯ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಯಾಕಂದ್ರೆ ಈ ಇದು ಏನಂತಾರೆ ರೈನ್ಬೋ, ರೈನ್ಬೋ ನೋಡಿದ್ರೆ ರೈನ್ಬೋ ದ ವಾಟರ್ ಡ್ರಾಪ್ಸ್ ಆರ್ ರಿಫ್ಲೆಕ್ಷನ್ ಆಕಾಶದಲ್ಲಿ. ಇಟ್ ಈಸ್ ನಾಟ್ ಫಾಲಿಂಗ್ ಆನ್ ಎ ಒಂದು ಫಿಸಿಕಲ್ ಆಬ್ಜೆಕ್ಟ್, ಯಾವ್ದ್ರ ಮೇಲೆ ಆ ರೈನ್ಬೋ ಬೀಳ್ತಾ ಇಲ್ಲ. ರೈನ್ಬೋ ಇಟ್ ಇಸ್ ಫಾರ್ಮ್ ಇನ್ ದ ಅಟ್ಮಾಸ್ಫಿಯರ್ ಅಂಡ್ ದ ರಿಫ್ಲೆಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಅಟ್ಮಾಸ್ಫಿಯರ್ ಇಟ್ಸೆಲ್ಫ್. ಅಟ್ಮಾಸ್ಫಿಯರ್ ಇಟ್ಸೆಲ್ಫ್ ಇಸ್ ಫಾರ್ಮ್, ಪ್ರಕೃತಿಯೇ ಅದಕ್ಕೆ ಒಂದು ರಿಫ್ಲೆಕ್ಟಿಂಗ್ ಮೀಡಿಯಮ್, ಆ ಪ್ರಕೃತಿಯಲ್ಲೇ ರಿಫ್ಲೆಕ್ಷನ್ ಬರುತ್ತೆ. ಸೊ ಈ ವಿಧವಾಗಿ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂಡ್ ದ ರಿಫ್ಲೆಕ್ಷನ್ ಒಂದೇ ಆಗಲಕ್ಕೆ ಆ ಜಡದಲ್ಲಿ. ಅಂದ್ರೆ ಅಲ್ಲಿ ಅಫ್ಕೋರ್ಸ್ ಇಫ್ ಯು ಗೋಯಿಂಗ್ ಟು ಫರ್ದರ್ ಅನಾಲಿಸಿಸ್ ನೋಡಿದ್ರೆ ಸ್ವಲ್ಪ ವೇರಿಯೇಷನ್ ಕಾಣಿಸುತ್ತೆ. ಆದ್ರೆ ಆ ವೇರಿಯೇಷನ್ ಇಸ್ ಎ ಲಿಟಲ್ ಬಿಟ್ ಡಿಫರೆಂಟ್ ಫ್ರಮ್ ಮಿರರ್ ಅಂಡ್ ಇಟ್ಸ್ ರಿಫ್ಲೆಕ್ಷನ್ ಕಂತಲೂ ಆ ರೈನ್ಬೋ ಫಾರ್ಮೇಶನ್ ಇಸ್ ಡಿಫರೆಂಟ್. ಅದೇ ವಿಧವಾಗಿ ಇನ್ನು ಚೇತನ ಶಕ್ತಿಗೆ ಹೋದಾಗ ದ ಚೇತನ ಶಕ್ತಿಯಲ್ಲಿ ದ ರಿಫ್ಲೆಕ್ಷನ್ ಅಂಡ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಒಂದೇ ಆಗಲಕ್ಕೆ ಅವಕಾಶವಿದೆ, ಸಾಧ್ಯವಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ದ ಥಿಂಗ್ ದಟ್ ಹ್ಯಾಸ್ ಬಿನ್ ಕನ್ವೇಡ್. ಅದೇ ಹೇಳ್ತಾ ಇದ್ದಾರೆ, ಅತಯೇವ ನಿತ್ಯಸ್ಯ ಇತಿ ಸಾಧ್ಯ ಉಕ್ತಿ. ಅದಕ್ಕೆ ಹೇಳ್ತಾ ಇದ್ದಾರೆ ನಿತ್ಯಸ್ಯ ಅನ್ನೋದು ಸಾಧ್ಯ, ಅಂದ್ರೆ ಅದು ಸಾಧಿಸ್ತಾ ಇದ್ದಾರೆ. ದಟ್ ಈಸ್ ಬಿಂಗ್ ಎಸ್ಟಾಬ್ಲಿಷ್ಡ್, ಸಾಧ್ಯ ಈಸ್ ಬಿಂಗ್ ಎಸ್ಟಾಬ್ಲಿಷ್ಡ್. ಉಕ್ತಿ ಈ ಮಾತು, ಈ ಮಾತಿನಿಂದ, ಯಾವ ಮಾತಿನಿಂದ, ನಿತ್ಯಸ್ಯ ಅಂದ್ರೆ ನಿತ್ಯ ಅಂತ ಹೇಳಿದ್ದಾರೆ ಕೋಸ್ಕರ ದೇಹ ಉಪಾಧಿ ಅಲ್ಲ ಅಂತ ಹೇಳಿದಂಗಾಯ್ತು. ಸೊ ಹೌ ಈಸ್ ಇಟ್ ಬೀಂಗ್ ಕನ್ವೇಡ್ ದಟ್ ಫಿಸಿಕಲ್ ಬಾಡಿ ಇಸ್ ನಾಟ್ ದ ರಿಫ್ಲೆಕ್ಟಿವ್ ಮೀಡಿಯಂ? ಬಿಕಾಸ್ ಇಸ್ ಸೇಯಿಂಗ್ ನಿತ್ಯ. ಜೀವ ನಿತ್ಯ ಆಗಬೇಕಂದ್ರೆ ಫಿಸಿಕಲ್ ಬಾಡಿಯೇ ಉಪಾಧಿ ಆದರೆ ಜೀವ ನಿತ್ಯ ಆಗಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಫಿಸಿಕಲ್ ಬಾಡಿ ಡಿಸ್ಟ್ರಾಯ್ ಆಗುತ್ತೆ. ಅದಕ್ಕೆ ನಿತ್ಯಸ್ಯ ನಿತ್ಯಾನಾಂ ಜೀವಾನಾಂ ಅಂತ ಹೇಳಿದ್ದಾರೆ ಕೋಸ್ಕರ ನಮಗೆ ಸಾಧ್ಯ. ಹೌ ಈಸ್ ಇಟ್ ಎಸ್ಟಾಬ್ಲಿಷ್ ದ ಫಿಸಿಕಲ್ ಬಾಡಿ ಇಸ್ ಡಿಸ್ಟ್ರಕ್ಟಿಬಲ್, ಜೀವ ಇಸ್ ನಿತ್ಯ, ದಟ್ ಮೀನ್ಸ್ ಫಿಸಿಕಲ್ ಬಾಡಿ ಇಸ್ ನಾಟ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ, ದಟ್ ಮೀನ್ಸ್ ಸಮಥಿಂಗ್ ಎಲ್ಸ್ ವಿಚ್ ಇಸ್ ನಿತ್ಯ ಈಸ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಅನ್ನೋದು ನಮಗೆ ಸಿದ್ಧವಾಗ್ತಾ ಇದೆ. ಜೀವಾ ನಿತ್ಯಾ ನಿತ್ಯ ಉಪಾಧಿಕತ್ವಾತ್, ಜೀವಗಳು ನಿತ್ಯವಾಗಿದೆ, ನಿತ್ಯವಾದ ಉಪಾಧಿ ಇರುವ ಕಾರಣದಿಂದ. ವ್ಯತಿರೇಕೇಣ ಪ್ರತಿಮುಖವತ್ ಇತ್ಯುಕ್ತಂ ಭವತಿ. ಅದಕ್ಕೆ ಹೇಳ್ತಾ ಇದ್ದಾರೆ ವ್ಯತಿರೇಕೇಣ ಪ್ರತಿಮುಖವತ್ ಇತ್ಯುಕ್ತಂ ಭವತಿ. ಅಂದ್ರೆ ನಮಗೆ ಪ್ರತಿಮುಖ ಪ್ರತಿಬಿಂಬ ಕನ್ನಡಿಯ ಪ್ರತಿಬಿಂಬದ ಹಾಂಗಲ್ಲ, ಇದು ಇದು ಬೇರೆ ವಿಧವಾದ ಪ್ರತಿಬಿಂಬ. ಶಾಶ್ವತವಾಗಿರುವಂತಹ ಒಂದು ಉಪಾಧಿಯಲ್ಲಿ ಶಾಶ್ವತವಾದ ಪ್ರತಿಬಿಂಬನಾಗಿದ್ದಾನೆ ಈ ಜೀವ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯಸ್ಯ ಇತಿ ಏವ ಉಕ್ತೌ ಈಶ್ವರಸ್ಯಾಪಿ ದೇಹ ಅಂತವಾನ್ ಇತಿ ಪ್ರಾಪ್ನೋತಿ ಇತ್ಯತಃ ಶರೀರಣ ಇತಿ ವಿಶೇಷಣಂ ಅಂತೇಳಿ ಹೇಳ್ತಾ ಇದ್ದಾರೆ. ನಿತ್ಯವಾದದ್ದಿಗೆ ಎಲ್ಲಾದಾಗ ಈ ದೇಹಗಳು ನಾಶವಿದೆ ಅಂತ ಹೇಳಿದರೆ ಪರಮಾತ್ಮ ನಿತ್ಯ ಅಂತ ಹೇಳಿದ್ದಾರೆ. ಆದ್ರೆ ಆ ಪರಮಾತ್ಮನಿಗೂ ಕೂಡ ಒಂದು ನಾಶವಂತವಾದ ಒಂದು ದೇಹ ಇರಬಹುದಲ್ಲವೇ ಅಂತ ಹೇಳಿದರೆ ಹಾಗೆ ಇಲ್ಲ. ಇದು ಇಲ್ಲಿ ಹೇಳುವ ವಾಕ್ಯ ಶರೀರಿಗಳಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಶರೀರ ಅನ್ನೋ ಶಬ್ದಕ್ಕೆ ಶರೀರ ಅಂದ್ರೆ ಎರಡು ಅರ್ಥ. ಶರೀರ ಅಂದ್ರೆ ಸ್ವರೂಪ ಶರೀರ ಇರಬಹುದು, ಭೌತಿಕ ಶರೀರ. ಆದ್ರೆ ಇಲ್ಲಿ ಶರೀರ ಅನ್ನೋದು ಭೌತಿಕ ಶರೀರಕ್ಕೆ ಶರೀರ ಶೀರ್ಯತೆ ಶರೀರ ಅಂದ್ರೆ ಯಾವುದಕ್ಕೆ ನಾಶವಿದೋ ಅದು ಶರೀರ. ದೇಹ ಅಂತ ಹೇಳಿದ್ರೆ ಬೇರೆ, ದೇಹ ಅಂದ್ರೆ ಉಪಚಯವನ್ನು ಹೊಂದುವುದು ದೇಹ. ಶರೀರ ಅಂದ್ರೆ ಶೀರ್ಯತೆ, ಯಾವುದು ನಾಶವಿದೋ ಅದು ಶರೀರ. ಅಂದ್ರೆ ನಾಶವಂತವಾದ ಭೌತಿಕ ಶರೀರ ಉಳ್ಳ ಈ ಜೀವರಾಶಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಹೊತ್ತು ಪರಮಾತ್ಮನ ಬಗ್ಗೆ ಹೇಳ್ತಾ ಇಲ್ಲ. ಶರೀರಿನ ಅನ್ನೋ ವಿಶೇಷಣ ಪರಮಾತ್ಮನನ್ನು ಎಕ್ಸ್ಕ್ಲೂಡ್ ಮಾಡ್ತಾ ಇದೆ. ಪರಮಾತ್ಮನಿಗೆ ಭೌತಿಕ ಶರೀರ ಇಲ್ಲ. ಅದಕ್ಕೆ ನಿತ್ಯಸ್ಯ ಅಂದ್ರೆ ನಿತ್ಯವಾದ ಈ ಜೀವರಾಶಿಗಳಿಗೆ ಅಂತ ಮಾತ್ರವೇ ಹೇಳ್ತಾ ಇದ್ದಾರೆ ಹೊರತು ಈಶ್ವರನಿಗೆ ಅಲ್ಲ, ಪರಮಾತ್ಮನಿಗೆ ಇಲ್ಲ. ನಿತ್ಯಸ್ಯ ಇತಿ ಏವ ಉಕ್ತವು ಈಶ್ವರಸ್ಯ ಅಪಿ ದೇಹ ಅಂತವಾನ್ ಇತಿ ಪ್ರಾಪ್ನೋತಿ ಇತ್ಯತಃ ಶರೀರ ಇತಿ ವೇಷಣ. ಅಂದ್ರೆ ಪರಮಾತ್ಮನಿಗೂ ಕೂಡ ಅಂತವಂತವಾದ ದೇಹ ಇದೆ, ಅವನಿಗೂ ಕೂಡ ಇಂತಹ ನಾಶವುಳ್ಳ ದೇಹ ಇರುತ್ತೆ ಅಂತ ಹೇಳಿದರೆ ಇಲ್ಲ, ಅದು ಶರೀರಗಳಿಗೆ ಮಾತ್ರವೇ ಈ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋದ್ರಲ್ಲಿ ಈ ಶರೀರಿನ ಅನ್ನೋ ವಿಶೇಷಣ ಪರಮಾತ್ಮನ ಎಕ್ಸ್ಕ್ಲೂಡ್ ಮಾಡ್ತಾ ಇದೆ, ಜೀವರಾಶಿಗಳಿಗೆ ಮಾತ್ರವೇ ಪರಿಮಿತ ಮಾಡ್ತಾ ಇದೆ. ಈ ಸ್ಟೇಟ್ಮೆಂಟ್ ದ ಫಸ್ಟ್ ಲೈನ್ ಇಸ್ ಅಪ್ಲಿಕಬಲ್ ಓನ್ಲಿ ಟು ಜೀವರಾಶಿಗಳು, ನಮ್ಮಂತಹ ಜೀವರಾಶಿಗಳಿಗೆ ಮಾತ್ರವೇ ಸಂಬಂಧಪಟ್ಟದ್ದು. ದ್ವಿತೀಯ ಹೇತು ಅಯಂ ಸಿದ್ಧ ಇತ್ಯಾ, ದ್ವಿತೀಯ ಹೇತು ಇಲ್ಲಿ ಎರಡನೇದು. ಸೊ ದ ಸೆಕೆಂಡ್ ಸ್ಟೇಟ್ಮೆಂಟ್ ಏನು, ಅದು ಎರಡನೇ ಸೆಂಟೆನ್ಸ್ ನಲ್ಲಿ ಹೇಳ್ತಾ ಇದ್ದಾರೆ. ಸೆಕೆಂಡ್ ಸೆಂಟೆನ್ಸ್ ಏನು, ಅನಾಶನ ನಾನು ದ್ವಿತೀಯ ಹೇತು ಅಂದ್ರೆ ಯಾಕೆ ನೋಡ್ರಿ, ದೇರ್ ಆರ್ ಟೂ ರೀಸನ್ಸ್ ಎ ರಿಫ್ಲೆಕ್ಷನ್ ಕ್ಯಾನ್ ಡಿಸ್ಟ್ರಾಯ್ಡ್. ಫಸ್ಟ್ ರೀಸನ್ ಈಸ್ ನಿತ್ಯವಾದ ಏನು ಉಪಾಧಿ, ದ ರಿಫ್ಲೆಕ್ಟಿಂಗ್ ಮೀಡಿಯಂ ಡಿಸ್ಟ್ರಾಯ್ ಆದರೆ ದೆನ್ ದ ರಿಫ್ಲೆಕ್ಷನ್ ಕ್ಯಾನ್ ಗೆಟ್ ಡಿಸ್ಟ್ರಾಯ್ಡ್. ಜೀವನಿಗೆ ನಿತ್ಯನಾಗಿರಬೇಕಂದ್ರೆ ಜೀವನ ಉಪಾಧಿ ನಾಶವಾಗಬಾರದು. ಸ್ವರೂಪ ದೇಹ ಅಂತ ಹೇಳಿದ್ದಾರೆ, ಕೋಸ್ಕರ ಜೀವನ ಉಪಾಧಿಗೆ ನಾಶ ಇಲ್ಲ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ದ ಫಸ್ಟ್ ಒನ್, ಫಸ್ಟ್ ನಮಗೆ ಸಾಧ್ಯವಾಗಿಬಿಟ್ಟಿದೆ. ಅದಾದ ಮೇಲೆ ಸೆಕೆಂಡ್ ದ್ವಿತೀಯ ಹೇತು, ಎರಡನೇ ಹೇತು. ಎರಡನೇ ಹೇತು ಏನು, ದ ಸೆಕೆಂಡ್ ಕಾಸ್. ದ ಫಸ್ಟ್ ಕಾಸ್ ಈಸ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ, ದ ಮಿರರ್ ಕ್ಯಾನ್ ಗೆಟ್ಸ್ ಡಿಸ್ಟ್ರಾಯ್ಡ್ ದೆನ್ ದ ರಿಫ್ಲೆಕ್ಷನ್ ವಿಲ್ ಗೆಟ್ ಡಿಸ್ಟ್ರಾಯ್ಡ್. ಬಟ್ ದ ಮಿರರ್ ಹಿಯರ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಸ್ವರೂಪ ವಿಲ್ ನಾಟ್ ಗೆಟ್ ಡಿಸ್ಟ್ರಾಯ್ಡ್, ಸೊ ಜೀವ ವಿಲ್ ನಾಟ್ ಗೆಟ್ ಡಿಸ್ಟ್ರಾಯ್ಡ್. ಆವಾಗ ಏನ್ ಹೇಳ್ತಾರೆ ಪೂರ್ವಪಕ್ಷದವರು, ದೆನ್ ದೇವಸ ಸರಿ ಉಪಾಧಿ, ನೀವು ಸ್ವರೂಪ ದೇಹವೇ ಉಪಾಧಿ ಅಂತ ಹೇಳಿದ್ದೀರಲ್ವೋ, ಆಗಲಿ ಸ್ವರೂಪ ದೇಹವೇ ಉಪಾಧಿಯಾಗಿ ತಗೊಳ್ಳೋಣ. ದೆನ್ ಜೀವ ಸ್ಟಿಲ್ ಕ್ಯಾನ್ ಹ್ಯಾವ್ ಡಿಸ್ಟ್ರಕ್ಷನ್ ಫಾರ್ ಎ ಡಿಫ್ರೆಂಟ್ ರೀಸನ್. ಏನು ಡಿಫ್ರೆಂಟ್ ರೀಸನ್ ಅಂದ್ರೆ, ಸ್ವರೂಪ ದೇಹ ನಿತ್ಯವಾಗಿಲ್ಲರಿ ಇಲ್ಲಿ, ಬಟ್ ಇಫ್ ಯು ಮೂವ್ ದ, ನಾನು ಹೇಳಿದ್ದೇನಲ್ವ ಮಿರರ್ ನ ದೂರ ಸರಿಸಿಬಿಟ್ರೆ, ಇಫ್ ಯು ಮೂವ್ ದ ಮಿರರ್ ಅವೇ, ಈ ಒಂದು ಯು ಡೋಂಟ್ ಬ್ರೇಕ್ ದ ಮಿರರ್, ಮಿರರ್ ಡಿಸ್ಟ್ರಾಯ್ ಆಗದೇ ಇದ್ದರೂ ಕೂಡ ಮಿರರ್ ನ ದೂರ ಸರಿಸಿಬಿಟ್ರೆ ರಿಫ್ಲೆಕ್ಷನ್ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಈ ಬಿಂಬರೂಪನಾದ ಈ ಪರಮಾತ್ಮನಿಂದ ಜೀವನನ್ನು ದೂರ ಸರಿಸಿಬಿಟ್ರಿ, ಜಸ್ಟ್ ಮೂವ್ ದ ಜೀವ ಸ್ವರೂಪ ದೇಹ ಅವೇ ಫ್ರಮ್ ದಿ ಪರಮಾತ್ಮ, ದೆನ್ ದ ಜೀವ ವಿಲ್ ಗೆಟ್ ಡಿಸ್ಟ್ರಾಯ್ ಅಂತ ಹೇಳಿದರೆ ಅದು ಕೂಡ ಸಾಧ್ಯವಿಲ್ಲ ಅನ್ನೋದು ಎರಡನೇ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಅನಾಶನಃ ಅಪ್ರಮೇಯಸ್ಯ ತಸ್ಮಾದ್ ಇದೆ. ಅನಾಶನಃ ಅಪ್ರಮೇಯ ಅಂದ್ರೆ ಏನು, ಅನಾಶನಃ ಅಂದ್ರೆ ಪರಮಾತ್ಮ ನಾಶವಿಲ್ಲದೆ ಇರು. ಈ ಅನಾಶನ ಅನ್ನುವ ಶಬ್ದ ಎರಡು ವಿಧವಾಗಿ ತಕ್ಕೋಬಹುದು. ಅನಾಶನ ಅನ್ನೋದು ಪರಮಾತ್ಮನ ಪರವಾಗಿ ತಕೊಂಡ್ರೆ ಪರಮಾತ್ಮ ನಾಶವಿಲ್ಲದೆ ಇರುವನು. ಸೊ ಅಂದ್ರೆ ಬಿಂಬ ಶಾಶ್ವತವಾದ ಒಂದು ಬಿಂಬ ಇದೆ. ಅಷ್ಟೇ ಅಲ್ಲದೆ ಅವನು ಅಪ್ರಮೇಯನು. ಅಪ್ರಮೇಯನು ಅಂದ್ರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ಅಪ್ರಮೇಯ? ಪ್ರಮೇಯ ಇಲ್ಲದವನು ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಬಿಕಾಸ್ ಹೀ ಇಸ್ ಪರ್ವೇಡಿಂಗ್ ಎವ್ರಿವೇರ್, ಬಿಕಾಸ್ ಹೀ ಈಸ್ ಎಟರ್ನಲ್, ಸೊ ದ ಮಿರರ್ ಆರ್ ಮೂವಿಂಗ್ ಅವೇ ಫ್ರಮ್ ದಿ ಆಬ್ಜೆಕ್ಟ್, ಆರ್ ಅವೇ ಫ್ರಮ್ ದಿ ಆಬ್ಜೆಕ್ಟ್ ಕೆನಾಟ್ ಹ್ಯಾಪನ್. ಅಂದ್ರೆ ನಮ್ಮ ಸ್ವರೂಪ ದೇಹವನ್ನು ಪರಮಾತ್ಮನಿಂದ ದೂರ ಸರಿಸುವುದು ಅಸಾಧ್ಯ. ಯಾಕೆಂದ್ರೆ ಪರಮಾತ್ಮ ಎಲ್ಲ ಕಡೆನೂ ಇದ್ದಾನೆ. ಎಲ್ಲ ಕಡೆ ಇರುವ ಪರಮಾತ್ಮನ ತಪ್ಪಿಸಿಕೊಂಡು ಹೇಗೆ ಸ್ವರೂಪ ದೇಹ ಇಲ್ಲಕ್ಕೆ ಸಾಧ್ಯವಾಗುತ್ತೆ? ಸಾಧ್ಯವಾಗೋದಿಲ್ಲ. ಅದಕ್ಕೆ ಈ ಬಿಂಬಕ್ಕೆ ಉಪಾಧಿಗೆ ಇರುವ ಹತ್ತಿರ ನಿಯರ್ನೆಸ್ ಅನ್ನು ದೂರಪಡಿಸುವುದು ಸಾಧ್ಯವಿಲ್ಲ ಅನ್ನೋದು ಅನಾಶನಃ ಅನ್ನೋ ಈ ವಾಕ್ಯದಲ್ಲಿ ಬರ್ತಾ ಇದೆ. ಅದು ಹಾಗೆ ಅಂತ ರಾಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಏನು, ಬಿಂಬ ಉಪಾಧಿ ಸನ್ನಿಧಿ ನಾಶ ಕೃತ ನಾಶಹೀನಸ್ಯ ಶರೀರಿಣ ಇತಿ ಅನ್ವಯ ಅಂತೇಳಿ ಹೇಳ್ತಾ ಇದ್ದಾರೆ. ಶರೀರಿಣ ಅಂದ್ರೆ ಈ ಆತ್ಮನಿಗೆ ಏನು, ಶರೀರಿಣ ಈ ಆತ್ಮನಿಗೆ. ಸೊ ಇನ್ನು ಫೈವ್ ಮಿನಿಟ್ಸ್ ವಿಲ್ ರ್ಯಾಪ್ ಇಟ್ ಅಪ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಶರೀರಿನ ಆತ್ಮನಿಗೆ, ಶರೀರ ಉಳ್ಳದ್ದು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಬಿಂಬ ಉಪಾಧಿ ಸನ್ನಿಧಿ ನಾಶ ಕೃತ ನಾಶಹೀನಸ್ಯ. ಅಂದ್ರೆ ಬಿಂಬಕ್ಕೆ, ಉಪಾಧಿಗೆ, ಆಬ್ಜೆಕ್ಟ್ಗೆ, ಮಿರರ್ಗೆ ಸನ್ನಿಧಿ ಹತ್ತರ ಇರುವುದು, ಅದರನ್ನು ನಾಶ ಕೃತ ನಾಶಪಡಿಸುವುದರ ಮೂಲಕವಾಗಿ ನಾಶ ಬರುವುದು, ಅದು ಹೀನಸ್ಯ ಇಲ್ಲ ಈ ಶರೀರಿಗೆ. ಅಂದ್ರೆ ದಿಸ್ ಆತ್ಮಗೆ, ಅಂದ್ರೆ ಜೀವಾತ್ಮಗೆ, ಶರೀರಿ ಅನ್ನೋ ಶಬ್ದ ಇಲ್ಲಿ ಜೀವಾತ್ಮಕ್ಕೆ ಅನ್ವಯ ಆಗುತ್ತೆ. ಈ ಜೀವಾತ್ಮನಿಗೆ ಏನಾಗುತ್ತೆ, ಬಿಂಬರೂಪನಾದ ಪರಮಾತ್ಮನಿಗೂ ಈ ಜೀವಾತ್ಮನ ಉಪಾಧಿ ಯಾವುದು ಸ್ವರೂಪ ದೇಹಕ್ಕೂ ಸನ್ನಿಧಿ ಹತ್ತರ ಇರುವುದು, ಅದು ನಾಶಪಡಿಸುವುದು ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಜೀವಾಹ ನಿತ್ಯಾಹ, ನಿತ್ಯ ಬಿಂಬ ಉಪಾಧಿ ಸನ್ನಿಧಿಕತ್ವಾತ್ ವ್ಯತಿರೇಕೇಣ ಪ್ರತಿಮುಖವತ್ ಇತ್ಯುಕ್ತಂ ಭವತಿ. ಅಂದ್ರೆ ನಮಗೆ ಕನ್ನಡಿ ಮಿರರ್ ಕನ್ನಡಿಯನ್ನು ದೂರ ಸರಿಸುವುದು ಅನ್ನುವುದು ಹೇಗಿರುತ್ತೋ ಆ ವಿಧವಾಗಿ ಅದಕ್ಕೆ ವ್ಯತಿರೇಕವಾಗಿ ನಮಗೆ ನಮಗೂ ಪರಮಾತ್ಮನಿಗೂ ದೂರಪಡಿಸುವುದು ಸಾಧ್ಯವಿಲ್ಲ. ಅಂದ್ರೆ ನಾವು ಪರಮಾತ್ಮನನ್ನು ಬಿಟ್ಟಿರುವುದು ಸಾಧ್ಯವಿಲ್ಲ, ಪರಮಾತ್ಮ ನಮ್ಮನ್ನು ಬಿಟ್ಟಿರುವುದು ಸಾಧ್ಯವಿಲ್ಲ. ನಾವು ಪರಮಾತ್ಮ ಸರ್ವ ಎಲ್ಲ ಕಡೆನೂ ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ನಿತ್ಯವಾದ ಬಿಂಬ ಉಪಾಧಿ ಸನ್ನಿಧಿಕತ್ವಾತ್, ಬಿಂಬಕ್ಕೆ ಉಪಾಧಿಗೆ ಇರುವ ಹತ್ತಿರತನ ಯಾವುದಿದೋ ಅದರ ಮೂಲಕವಾಗಿ ಜೀವಗಳು ಕೂಡ ನಿತ್ಯವಾಗಿದೆ. ಅಂದ್ರೆ ಜೀವಾಸ್ ಆರ್ ನಿತ್ಯ ಇನ್ ಬೋತ್ ರೆಸ್ಪೆಕ್ಟ್ಸ್, ಒನ್ ರೆಸ್ಪೆಕ್ಟ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ದ ಪರ್ಮನೆಂಟ್ ರಿಫ್ಲೆಕ್ಷನ್ ವಿಚ್ ಇಸ್ ಕಾಲ್ಡ್ ಜೀವದ ಸ್ವರೂಪ ಅನ್ನುವ ಉಪಾಧಿ ಅನ್ನುವ ಒಂದು ಪರ್ಮನೆಂಟ್ ಉಪಾಧಿ ಇದಕ್ಕೋಸ್ಕರ ಜೀವ ನಿತ್ಯನಾಗಿದ್ದಾನೆ. ದಟ್ ಇಸ್ ಒನ್ ರೀಸನ್. ಅನದರ್ ರೀಸನ್ ಏನು, ಆ ಜೀವದ ಸ್ವರೂಪ ಎನ್ನುವ ಉಪಾಧಿ ಪರಮಾತ್ಮನಿಂದ ದೂರಪಡಿಸುವುದು ಸಾಧ್ಯವಿಲ್ಲ. ಆ ಕಾರಣದಿಂದಲೂ, ಈ ಎರಡು ಕಾರಣದಿಂದಲೂ ಜೀವಗಳು ನಿತ್ಯವಾಗಿದೆ. ಸೊ ದಿಸ್ ಈಸ್ ಎಸ್ಟಾಬ್ಲಿಷಿಂಗ್ ದ ಎಟರ್ನ್ಯಾಲಿಟಿ ಆಫ್ ದಿ ಜೀವ ಅನ್ನೋದು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ನು ರಾಯರು ದಿಸ್ ಇಸ್ ಎ ವರ್ಸ್ ವೇರ್ ಆಕ್ಚುಲಿ ಲಾಟ್ ಆಫ್ ಪ್ರಮೇಯಸ್ ಆರ್ ಬ್ರಾಟ್ ಇನ್ ಟು ದಿಸ್ ವರ್ಸ್. ಇಲ್ಲಿಗೆ ನಾವು ಆಕ್ಚುಲಿ ಅಬೌಟ್ 3/4 ಆಫ್ ಎ ಪೇಜ್ ಗೀತಾವೃತ್ತಿಯನ್ನು ಮಾಡಿದ್ದೀವಿ. ಇನ್ನು ಅನದರ್ 1.5 ಪೇಜಸ್ ಆಫ್ ಗೀತಾವೃತ್ತಿ ಇದೆ. ಇನ್ನು ಭಾಷ್ಯ ತಾತ್ಪರ್ಯಗಳ ವಾಕ್ಯಗಳು ಇನ್ನೂ ಇದೆ. ಸೊ ದಿಸ್ ವರ್ಸ್ ವಿಲ್ ಗೋ ಫಾರ್ ಎ ಲಾಂಗ್ ಟೈಮ್. ಇನ್ನು 2-3 ಕ್ಲಾಸ್ ಆಗಬಹುದು ಅಟ್ ಲೀಸ್ಟ್ ಈ ವರ್ಸ್. ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚಾ ಮನಸ್ಸಿಂದಿರುವ ಬುದ್ಧ್ಯಾತ್ಮ ಸಕಲಂ.